ಆದಿ ಶಕ್ತಿಯ ಮನರಿ ಜಾಲಿಸಿ ಆದಿ ದೇವನ ಪಾದ ಪಂಕಜ ಎರಗಿ ಭಕ್ತಿಯಲ್ಲಿ ಆದಿವಾಕರರಾದಿ ಗ್ರಹಗಳಾದಿ ಕವಿಗಳ ನೆನೆದು ಕೇಳುವೆ ಆದಿ ಮಾಯೆಯ ಮಹಿಮೆ ಬನಶಂಕರಿ ಕಥಾಮೃತವ
ಒಂದು ತಂದೆ ವರಕ್ಕೆವಾದ ಅಂದಿನಿಂದ ಮೊದಲುಗೊಂಡು ನಿಮ್ಮನ್ನೇ ತಂದೆ ಎಂದು ಭಾವಿಸುತ್ತಿರುವಂತಹ ನಾನು ಯಾವುದೇ ಮಾತನ್ನ ತಾವು ಹೇಳಿದ್ರು ಸಹ ಅದನ್ನ ಶಿರಸ ಮಾನ್ಯವಾಗಿ ನಡೆಸಿಕೊಡುವ ನಾನು. ನಿಮ್ಮ ಆಜ್ಞೆ ನನಗೆ ಶಿರೋಧಾರ್ಯವನ್ನ. ಬಂದೆ
ಸಂತೋಷದ ವಿಷಯ.
ಏನು
ಯಾವಾಗಲೂ ನೀ ಬಯಸುವುದೇ ಆಗಿದ್ದು.
ನಾ ದುಃಖ ಬಯಸುವುದೇ ಇಲ್ವಲ್ಲ.
ಏನು ಗೊತ್ತಾ,
ಏನು
ಇನ್ನು ಮಧುಶಂಕರಿ ನದಿಯಲ್ಲಿ ಜಾತ್ರೆ, ಜಾತ್ರೆ ನಿನ್ನನ್ನು ಕರೆದುಕೊಂಡು ಹೋಗೋಣ ಅಂತ ಕರೆದದ್ದು.
ನೀನು ಕರೀದೇ ಇದ್ರು ನಾನು ಬರುದು ಬರುವುದೇ.
ಅದು ಗೊತ್ತುಂಟ, ಬಾ ಅಂತ ಹೇಳಿದ್ರೆ ನಿನ್ನ ಪಾಲಿಗೆ ಹೇಗಾಗ್ತದೆ ಗೊತ್ತಾ?
ಹೇಗೆ
ಓಡಿ ಹೋಗುವುದು
ಹಾಗೆ. ಈ ಜಾತ್ರೆಯಲ್ಲಿ ತಿನ್ನ ಇಷ್ಟ ಯಾಕೆ? ಈ ಜಾತ್ರೆಯಲ್ಲಿ ಅಂತಲೇ ಅಲ್ಲ, ಈ ಸೇರಿದ ಸಂತೆಯಲ್ಲಿ ಒಟ್ಟು ಹೇಳುವುದು ಹೆಚ್ಚು ಜನ ಎಲ್ಲಿ ಸೇರ್ತಾರೋ ಅಲ್ಲಿ ಸ್ವಲ್ಪ ತಿಳಿದ್ರೆ ನಂಗೆ ಸ್ವಲ್ಪ ಇಷ್ಟ. ಏನೋ ಒಂದು ಸಂತೋಷ.
ಸಬೇಕು ನೋಡಿ ನಾವು ಜಾತ್ರೆಯೊಂದಿದೆ ಜಾತ್ರೆಯೊಂದಿದೆ ಯಮಯ ಪೋಯ ಅರಸರಿಂದ ನೋವು ಬಂದಿದೆ ಕಮಲ
ಅನುಸರಿಸಿಕೊಂಡಿರುವವರು ಒಬ್ಬರಲ್ಲ ಇಬ್ಬರಲ್ಲ ಕಮಲ ವಿಮಲ ಜಲಜ ವನಜ ಅವರೆಲ್ಲರೂ ಇದ್ದಾರೆ ಆದ್ರೂ ನನ್ನ ಸಮೀಪವರ್ತಿನಿ ಆಗಿರುವವಳು ನೀನೊಬ್ಬಳೆ
ಯಾವಾಗಲೂ ನಿನ್ನ ಸನ್ನಿಹದಲ್ಲಿ ಹೇಳ್ತೇನೆ
ಹೌದೇ ಕಮಲ ಇಂದೀಗ ನಾನು ಈ ರೀತಿ ಸಂತೋಷದಿಂದ ಇರುವುದಕ್ಕೆ ಕಾರಣ ನೋಡು ಎಷ್ಟೊಂದು ಶೃಂಗಾರ ಮಾಡಿಕೊಂಡಿದ್ದೇನೆ ಯಾಕೆ ಏನು ಅಂತ ಗೊತ್ತಾಯ್ತೆ ನಾನೀಗ ಜಾತ್ರೆಗೆ ಹೊರಟು ನಿಂತಿದ್ದೇನೆ
ಜಾತ್ರೆ
ಹೌದೇ
ಏನು
ನಿನಗೆ ಗೊತ್ತಿಲ್ವೇ ಇಲ್ಲಿಯೇ ಸಮೀಪ ಬನಶಂಕರಿ ದೇಗುಲ ಇದೆಯಲ್ಲ ಆ ಬನಶಂಕರಿ ದೇಗುಲದಲ್ಲಿಯೇ ಜಾತ್ರೆ ನಡೆಯುವುದು ಈಗ ಜಾತ್ರೆ ಎಂದ ಮೇಲೆ ಎಲ್ಲರೂ ಬರ್ತಾರೆ ಎಲ್ಲರೂ ಹೋದಂತೆ ನಾವು ಹೋಗುವುದಲ್ಲ ನಾನು ಹೋಗುವುದಕ್ಕೆ ಕಾರಣ ಹೀಗುಂಟು
ಏನು
ನೋಡು ಆ ದೇವಿ ಅನುಗ್ರಹದಿಂದ ನಾನು ಹುಟ್ಟಿದವಳು ಹಾಗಾಗಿ ಪ್ರತಿ ವರ್ಷ ನಡೆಯುವಂತಹ ಜಾತ್ರೆಗೆ ಗೆಳತಿಯರಾದ ನಿಮ್ಮನ್ನೆಲ್ಲ ಕರೆದುಕೊಂಡು ನಾನು ಹೋಗಿ ಬರುವವಳೆ ಗೆಳತಿ ಇಂದೀಗ ಆ ಅರಸರ ಲೇಖನವೂ ನಮಗೆ ಬಂದಿದೆ ಜಾತ್ರೆಗೆ ಬರಬೇಕು ಎಂಬುದಾಗಿ ನಾವೀಗ ಶೃಂಗಾರ ಮಾಡಿಕೊಳ್ಳಬೇಕು ಆದಷ್ಟು ಬೇಗ ಜಾತ್ರೆಗೆ ಹೋಗಿ ಬರಬೇಕು ನೀನು ಶೃಂಗಾರ ಮಾಡಿಕೋ ಆದಿತ ಹೋಗುವ ಹೋಗುವ ಹಾ ಹೇಳು
ಯರ ಬಳಗವು ಉಳಿದು ಮರದ ನೆರಳಲ್ಲಿ ಕುಳಿತು
ಗೆಳತಿ
ಕ್ಷೇತ್ರದಲ್ಲಿ ನೆರೆದ ಜನರಲ್ಲಿ ಕೇಳಿ ತಿಳಿದು ವರೆಯು ತೀರ್ಥಳು ಮಂದಹಾಸದ ಹೊನಲಧಾರೆಯಲ್ಲಿ ಬರೆಯುತ್ತಿದ್ದಳು
ಓ ಗೆಳತಿ ಬನಶಂಕರಿ ಬನಶಂಕರಿ ದೇಗುಲಕ್ಕೆ ಬಂದವರು ನಾವು ಒಂದಿಷ್ಟು ಯೋಚನೆ ಮಾಡಲಿಲ್ಲ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಪಡೆದಂತಾಯ್ತು ದೇವಿಯ ದರ್ಶನ ಮಾತ್ರದಿಂದ ಮನಸ್ಸಿಗಾದ ಸಂತೋಷ ಅಷ್ಟಿತ್ತಲ್ಲ ಗೆಳತಿ ನನಗ್ಯಾಕೋ ಈ ಜಾತ್ರೆಯಲ್ಲಿ ಸುತ್ತಾಡಿ ತುಂಬಾ ಆಯಾಸ ಆಗಿದೆ ನಿನಗೂ ಆಯಾಸ ಆಗಿದೆಯಲ್ಲ ಈಗ ಈ ಕಡೆಯಲ್ಲಿ ಒಂದು ವೃಕ್ಷ ಕಾಣುತ್ತದೆ ಆ ವೃಕ್ಷದ ಬುಡದಲ್ಲಿ ಸ್ವಲ್ಪ ಕುಳಿತುಕೊಳ್ಳುವ ತಂಪಾದ ತಂಗಾಳಿ ಬೀಸ್ತಾ ಇದೆ ಆಮೇಲೆ ಹೋದ್ರಾಯ್ತು
ಸುಮ್ಮನೆ ಕುಳಿತುಕೊಳ್ಳುದಾ
ಕುಳಿತುಕೊಂಡ್ರು ಬೇಸರ
ಬೇಸರ
ಗೆಳತಿ ಓದಿರ್ಲಿ ಜಾತ್ರೆಯಲ್ಲಿ ನೀನು ಸುತ್ತಾಡುವಾಗ ಏನಾದ್ರೂ ವಿಷಯ ಸಂಗ್ರಹಿಸಿದೆಯಾ
ಏನೋ ಮಾತಾಡ್ತಾ ಇದ್ರು ನಾನು ಲಕ್ಷ ಕೊಟ್ಟಲಿಲ್ಲ
ನಾನು ಲಕ್ಷ ಕೊಟ್ಟಿದ್ದೇನೆ ಕೆಲವು ವಿಷಯಗಳನ್ನು ಕೇಳಿ ತಿಳಿದಿದ್ದೇನೆ
ಹೌದಾ
ಗೆಳತಿ
ಹೇಮಪುರದ ಭಾಗ್ಯದಾಸ
ಸುಮ್ಮನಿರು
ಕ್ಷೇತ್ರವೇ ಮರಿ ಕ್ಷೇತ್ರ ಪಾಲಿಪ
ಬನಶಂಕರಿ. ಈ ಜಾತ್ರೆಯಲ್ಲಿ ಸುತ್ತಾಡುವಾಗ ನಾನು ಕೇಳಿ ತಿಳಿದ ವಿಷಯ
ಏನು?
ಎಲ್ಲರ ಬಾಯಲ್ಲಿ ಅವನ ವಿಷಯವಾಗಿಯೇ ಮಾತಾಡ್ತಾ ಇದ್ದಾರೆ, ಹೇಳಿಕೊಳ್ತಾ ಇದ್ದಾರೆ. ಗೆಳತಿ, ಯಾರ್ಯಾರಲ್ಲ ಈ ಹೇಮಪುರದ ದೊರೆ ಧರ್ಮಪಾಲ ಇದ್ದಾರಲ್ಲ, ಅವರ ಮಗನಾದ ಸುಧೀರನ ವಿಷಯವಾಗಿ.
ಏನಂತೆ?
ಇತ್ತೀಚೆಗೆ ಪಟ್ಟಕ್ಕೆ ಬಂದದಂತೆ. ಇತ್ತೀಚೆಗೆ ಪಟ್ಟಕ್ಕೆ ಬಂದರೂ ಸಹ ಪ್ರಜಾನುರಾಗಿಯಾಗಿಯೇ ಮೆರೆದಾಡಿಕೊಂಡಿದ್ದಾನಂತೆ ಆತ. ರೂಪವಂತನಂತೆ, ಚಲವಂತನಂತೆ, ಬಲವಂತನಂತೆ, ವಿದ್ಯಾವಂತನಂತೆ. ನೋಡು, ಎಲ್ಲಿಗೆ ಹೋಗು, ಯಾವ ಕಡೆಗೆ ಹೋಗು, ಎಲ್ಲವರು ಅವನ ವಿಷಯವಾಗಿ ಹೇಳಿಕೊಡ್ತಾ ಇದ್ದಾರೆ. ಗೆಳತಿ, ಆತನ ಹುಟ್ಟಿಗೆ ಕಾರಣರು ಯಾರು ಗೊತ್ತುಂಟಾ?
ಯಾರು?
ಇದೇ ದೇವಿ ಬನಶಂಕರಿಯಂತೆ. ಇವಳ ಅನುಗ್ರಹದಿಂದಲೇ ಆತ ಹುಟ್ಟಿದ್ದಂತೆ. ನಾನು ಹುಟ್ಟಿದ್ದು ಈಕೆಯ ಅನುಗ್ರಹದಿಂದ.
ಏನಾದೆಲ್ಲ ವಿಶೇಷ?
ಆತ ಹುಟ್ಟಿದ್ದು ಈ ದೇವಿ ಬನಶಂಕರಿ ಅನುಗ್ರಹದಿಂದ.
ಅದೆಲ್ಲ ವಿಶೇಷ ಅಲ್ಲ ಬಿಡು, ದೇವರಿಗೆ ಹರಕೆಯಲ್ಲಿ ಹುಟ್ಟಿರಬಹುದು.
ಗೆಳತಿ, ಆದರೆ ಆತ ಚಿಕ್ಕವನಿರುವಾಗ ಬದುಕಿನಲ್ಲಿ ಒಂದು ಕಷ್ಟಪಟ್ಟದಂದ್ರೆ ಅಷ್ಟಿಷ್ಟ ಅಲ್ಲವಂತೆ.
ಏನು ಕಷ್ಟ?
ಆತ ಚಿಕ್ಕವನಿರುವಾಗ ಯಾವನೋ ಒಬ್ಬ ದುಷ್ಟ ಅವನನ್ನು ಕೊಲ್ಲಬೇಕು ಅಂತ ತಿಳಿದು ತಾಯಿ ತಂದೆಗಳ ಕಣ್ಣು ತಪ್ಪಿಸಿ ಎತ್ತಿಕೊಂಡು ಹೋದನಂತೆ ಕಾಡಿಗೆ, ಒಂದು ಹಾಳು ಬಾವಿಗೆ ಹಾಕಿದನಂತೆ. ಆ ಸಮಯದಲ್ಲಿ ಒಂದು ಕರಡಿ ನೋಡ್ತಾ ಇತ್ತಂತೆ. ಅವ ಬಾವಿಗೆ ಹಾಕಿ ತೆರಳಿದ ಮೇಲೆ ಆ ಕರಡಿ ಸಮೀಪ ಬಂತಂತೆ, ಬಾವಿಗಿಳಿದು ಮಗುವನ್ನು ಮೇಲೆ ತಂದಿತಂತೆ.
ಅಯ್ಯೋ ಗ್ರಾಚಾರ್ಯವೇ,
ಏನು
ಅವ ಕೊಲ್ಲಬೇಕಂತ ಬಾವಿಗೆ ಹಾಕಿದ, ಕರಡಿ ಎತ್ತುಕೊಂಡು ಬಂದು ತಿಂದೇ
ಇಲ್ಲ. ಇಲ್ಲ ಗೆಳತಿ,
ಮತ್ತೆ
ಕರಡಿದ ಕೊಲಲಿಲ್ಲವಂತೆ ಕರುಣೆ ದೋರಿ ಸಲಹಿಸುದಂತೆ, ಕಳ್ಳ ಅರಸ ಕರುಣೆ ತೋರಿ ಸಲಹಿಸುದಂತೆ.
ಕೇಳಿದೇನು?
ಮರಣವನ್ಯನು ಧೈರ್ಯಶಾಲಿ, ಮರಣವನ್ಯನು ಧೈರ್ಯಶಾಲಿ, ಧೈರ್ಯಶಾಲಿ ಧೈರ್ಯಶಾಲಿ. ಆತನ ರಸಿಯಾಗುವ ಕನ್ನಿ ಏನ್ ಭಾಗ್ಯಶಾಲಿ
ಆ ಹೆಣ್ಣು.
ಹೌದೇ,
ಆತನ ರಸಿಯಾಗುವ ಕನ್ನಿ ಏನ್ ಭಾಗ್ಯಶಾಲಿ. ಭಾಗ್ಯಶಾಲಿ
ಗೆಳತಿ. ಏನು? ಬಾಯಿ ಬಾರದ ಪ್ರಾಣಿ ಅದಾದರೂ ಸಹ ಅದಕ್ಕೆ ಎಷ್ಟೊಂದು ಕರುಣೆ ಇದೆ ಎನ್ನುವುದು ನಮಗೆ ಇಲ್ಲಿ ಗೊತ್ತಾಗ್ತದೆ.
ಅಂದ್ರೆ
ಮಗುವನ್ನು ಎತ್ತಿಕೊಂಡು ಹೋಯಿತಂತೆ, ಎಲೆ ಮನೆ ಮಾಡಿ ಸಾಕುವುದಕ್ಕೆ ಪ್ರಾರಂಭ ಮಾಡಿತಂತೆ ಕಾಡಿನಲ್ಲಿ. ಹೊಟ್ಟೆಗೆ ಗೆಡ್ಡೆ ಗೆಣಸು ಹಣ್ಣು ಹಂಪಲನ್ನೆಲ್ಲ ಕೊಡ್ತಾ ಇತ್ತಂತೆ. ಒಂದು ದಿನ ಏನಾಯ್ತು, ಆ ಮಗುವನ್ನು ಸಮೀಪದಲ್ಲಿ ಮಲಗಿಸಿಕೊಂಡು ಆ ಕರಡಿ ನಿದ್ರೆ ಹೋಯಿತಂತೆ. ಅದೇ ಸಮಯದಲ್ಲಿ ಕಳ್ಳರಿಗೆಲ್ಲ ಅರಸ ಭದ್ರನೆನ್ನು ಅಲ್ಲಿಗೆ ಬಂದನಂತೆ. ಇವುಗಳ ಸಂಬಂಧವಾಗಿ ಆತ ತಿಳಿದದ್ದೇ ಬೇರೆ.
ಏನಂತ?
ಎಲ್ಲಿಂದಲೋ ನಿದ್ರೆ ಬಂದ ಮಗುವನ್ನು ಈ ಕರಡಿ ಎತ್ತಿಕೊಂಡು ಬಂದಿದೆ. ಎಚ್ಚರ ಆದಾಕ್ಷಣ ಮಗುವನ್ನು ಕೊಲ್ತದೆ ಅಂತ ಆತ ತಿಳಿದು ಕರಡಿಯನ್ನೇ ಕೊಂದು ಬಿಟ್ಟನಂತೆ. ಮಗುವನ್ನು ಎತ್ತಿಕೊಂಡು ಹೋದನಂತೆ. ಅವನು ಕೆಲವು ಸಮಯ ಸಾಕಿದ, ಆಮೇಲೆ ಎಲ್ಲಿಗೆ ಬಂದು ಸೇರಬೇಕು ಅಲ್ಲಿಗೆ ಸೇರಿದ. ಇಂದೀಗ ನೋಡು, ಅಧಿಕಾರಿಯಾಗಿ ಮೆರೆದಾಡಿಕೊಂಡಿದ್ದಾನೆ, ಎಲ್ಲರೂ ಹೊಗಳ್ತಾ ಇದ್ದಾನೆ. ಗೆಳತಿ, ಅತಿ ರೂಪವಂತನಂತೆ ಆತ. ಅಂತಹ ರೂಪವಂತನ ಕೈ ಹಿಡಿಯುವ ಆ ಹೆಣ್ಣು ಇನ್ನೇನು ಪುಣ್ಯ ಮಾಡಿರ್ಬೇಕು ಹೇಳು. ಮಕ್ಕಳ ವಿಷಯವಾಗಿ ನಾವ್ಯಾಕೆ ಮಾತಾಡಬೇಕೆಂಬ ಕುಳಿತುಕೊಳ್ಳುವ ಇಲ್ಲಿಯೇ
ಮಿತ್ರ ಕೇಳಿದ್ದೇನೋ
ಕೇಳ್ತಾ ಇದ್ದೇನೋ,
ನಾನು ಇಲ್ಲೇ ಇದ್ದೇನೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ನಂದು ವಿಚಾರವಾಗಿ ಎಷ್ಟೆಲ್ಲ ಮಾತನಾಡಿ ಬಿಟ್ಲ.
ಹೌದೇ ಹೌದು,
ನಾನು ಇದ್ದೇನೆ ಅಂದ್ರೆ ಗೊತ್ತಾದ್ರೆ ನನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗ್ತದೆ
ಹೇಳಲಿಕ್ಕೆ ಸಾಧ್ಯ ಇಲ್ವೋ.
ಅದಕ್ಕಾಗಿ ನೀ ನೇರವಾಗಿ ಅಲ್ಲಿಗೆ ಹೋಗು, ಆ ಪರಿಚಯ ಹೇಳ್ಬಿಡು.
ನಾನೇ ಅದು ಸರಿಯಲ್ಲ. ಯಾಕೆ ಅಂತಂದ್ರೆ ನೀನಾಗೆ ಹೋಗಿ ಪರಿಚಯ ಹೇಳಿದ ಅಂತ ಆದ್ರೆ ನನಗೇನ್ ಕೆಲಸ ಅಂತ ಬೇಡವಾ? ನನಗೆ ಈ ಜಾತ್ರೆಯಲ್ಲಿ ನೀನು ಒಂದು ಸುತ್ತು ಬಂದ್ರೆ ನಾನು 9 ಸುತ್ತು ಬರ್ತಾ ಇದ್ದೆ. 99 ಸುತ್ತು ಬಂದ್ರು ಕೂಡ ಇಷ್ಟು ಸ್ವಾರಸ್ಯವಾಗಿ ನಿನ್ನ ಸುದ್ದಿ ಹೇಳ್ತಾ ಇದ್ರು, ಒಬ್ರು ಸಿಕ್ಕಿರ್ಲಿಲ್ಲ.
ತೋರಿಸಿಬಿಡು.
ಹೋಗ್ತೇನೆ ಹೇಗೆ, ಒಳ್ಳೆ ಗತ್ತಿನಲ್ಲಿ, ಒಳ್ಳೆ ಗಾಂಭೀರ್ಯದಲ್ಲಿ. ನಿನ್ನಷ್ಟೇ ತೂಕ.
ಹೋಗು
ಹೋಗು ನೋಡು.
ಯಾಕೆ
ಏನು ಗಂಡು ಮಕ್ಕಳಿದ್ರಲ್ಲಿ ಗಂಡು ಮಕ್ಕಳಾದ ನಿಮಗೇನು ಕೆಲಸ?
ಎಲ್ಲ ಈ ಗಂಡು ಮಕ್ಕಳ ವಿಷಯ ನೀನು ಮಾತಾಡಿದ್ದಲ್ವಾ? ಈಗ
ಗಂಡು ಮಕ್ಕಳ ವಿಷಯ
ನಾನು
ಮಾತಾಡಿದ್ದು.
ಏ, ಹೆಣ್ಮಕ್ಳಿದ್ದಲ್ಲಿ ಗಂಡಸರು ಬರಲೇಬಾರ್ದು ಅಂತ ಉಂಟಾ?
ಅಲ್ಲ, ಏನಾದ್ರೂ ಕೆಲಸ ಇದ್ರೆ
ಕೆಲಸ
ಹೇಳಬಹುದು.
ಕೆಲಸ ಇಲ್ಲದೆ ಬರುವವರ ನಾವು?
ಅಲ್ಲ, ನೀವು ಪರಿಚಯ ಇಲ್ಲದೆ ಇದ್ದವರು ಬಂದ್ರಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ.
ಆಗ್ಲಿ ಅಂತೆ. ಈಗ ನೀನೀಗ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು.
ಏನನ್ನು
ಪರಿಚಯ?
ಯಾರು ಪರಿಚಯ?
ಯಾಕೆ ಬಂದೆ? ನಾನು ಯಾರು ಎಂಬ ಎಲ್ಲ ವಿಷಯ ನಾನೀಗ ಸ್ಪಷ್ಟವಾಗಿ ಹೇಳ್ತೇನೆ.
ಹೌದಾ?
ಹೌದು. ಓ ನಾರಿಮಾಣಿಯರೇ,
ನಾರಿ
ಮಣಿಯರೇ, ಮತಗಜಗ ಮನೆಯರೇ, ಮುದಿಗಜಗ ಮನೆಯವ,
ಎಲ್ಲಿದ್ದಾರೆ?
ಅಲ್ಲ ಅಲ್ಲ ಅಲ್ಲ, ನೀವೆಲ್ಲ ಕುಳಿತು ಕೇಳೋದಿದ್ರೆ ಈಗ ನಾನೀಗ ನಿಂತು ಹೇಳಲಿಕ್ಕಿದ್ದೇನೆ. ನೀವೇ ನಿಲ್ತೀವಿ ಅಂತಂದ್ರೆ ನಾವು ಕುಳಿತು ಹೇಳಲಿಕ್ಕೆ ತಯಾರಿದ್ದೇವೆ.
ಏನ್ ಹೇಳುವುದು ಅಂತ ಬೇಕಲ್ಲ.
ಅಲ್ಲ, ಈಗ ಯಾವುದೋ ಕನಸಿನ ರೂಪದಲ್ಲಿ ಮಾತಾಡ್ತಾ ಇದ್ದೀರಲ್ಲ.
ನಾವು ಮಾತಾಡಿದ್ದನ್ನು ನೀವು ಕೇಳಿದ್ದೀರಾ?
ಮತ್ ಕೇಳದೆ ನಾವು ವಿಷಯ ಬಂದವರು ಅಂತ ಮಾಡ್ಕೊಂಡ್ಯಾ?
ಏನ್ ಮಾತಾಡಿದ್ದೇನೆ ಕೇಳಿ ನೋಡುವ.
ಏನಂದ್ರೆ
ಗೊತ್ತೇ ಇಲ್ಲ.
ಗೊತ್ತಿಲ್ವಾ?
ಹೇಳಬಾರ್ದ?
ಹೇಳ್ತೇನಲ್ಲ.
ಏನು, ಯಾರ ವಿಷಯ ಮಾತಾಡಿದ್ದು?
ನೀವು ನನ್ನ ಸುದ್ದಿ ಮಾತಾಡ್ತಾ ಇದ್ದದಲ್ವಾ?
ನಿಮ್ಮ ಸುದ್ದಿ
ಅಂದ್ರೆ
ಒಂದು ಗೊತ್ತಾಗ್ಲಿಲ್ಲ.
ಹೇಮಬಾಪುರದ ಅರಸು.
ಹೇಮಪುರದ ದೊರೆ ನೀವು?
ಸುಧೀರ.
ಅಲ್ಲ, ನಾವು ಮಾತಾಡ್ತಾ ಇದ್ದು ಅವ್ರ ವಿಷಯ. ಹೌದು, ದೊರೆಯಾದ ನಿಮ್ಮ ಸ್ಥಿತಿ ಹೀಗೆ ದೊರೆಗಳ ನೀವು ಹೇಳ್ಕೊಂಡು ಹೇಳ್ತೀರಿ?
ಸ್ವಲ್ಪ ಕಡೆ ನೀನು ಅವಸರ ಮಾಡಬೇಡ, ಗಡಿಬಿಡಿ ಮಾಡಬೇಡ. ಅಂದ್ರೆ ಅವರ ಏಕಮಾತ್ರ ಮಿತ್ರ ನಾನು.
ಓಹೋ, ಅವರ ಆತ್ಮೀಯ. ನೀವು
ನನ್ನನ್ನು ನೋಡಿದ್ರೆ ಅವನನ್ನು ನೋಡಬೇಡ. ಆಕಾರದ ಹೆಚ್ಚು ಕಡಿಮೆ ಇರಬಹುದು, ದೇಹ ಎರಡಾದ್ರೂ ಮನಸ್ಸು
ಅಷ್ಟೊಂದು ಅನ್ಯೋನ್ಯತೆಯನ್ನ ನೀವಿದ್ದ. ಹಾಗಿದ್ರೆ
ಅವನ ವಿಷಯ
ಮಾತಾಡ್ತಾ ಇದ್ದದ್ದು ಅದಿರ್ಲಿ. ಅವರೀಗ ಊರಿನಲ್ಲಿ ಇದ್ದಾರಾ?
ಇಲ್ಲ, ಕಟ್ಟಕೊಂಡಿದ್ದಾರೆ.
ಏನ್ ಹೇಳ್ತೀರಿ ತಾವು?
ಮತ್ ಊರಲ್ಲಿ
ಅಧಿಕಾರಿಗಳು? ಅಲ್ಲ, ಊರಿನಲ್ಲಿ ಇದ್ದಾರೋ ಅಥವಾ ನಿಮ್ಮ ಜೊತೆಯಲ್ಲಿ ಜಾತ್ರೆಗೆ
ಬಂದಿದ್ದಾರೆ? ಆದ್ರೆ ಇನ್ನು ಮಾತ್ರ ಜಾತ್ರೆಗೆ ಬಂದವರಾಗಿ
ಬಂದಿದ್ದಾರಾ? ಅವರನ್ನು ಎಲ್ಲೂ ಬಿಟ್ಟು ಬಂದಿದ್ದೀರಿ, ಕಾಣುವುದಿಲ್ವಲ್ಲ ನಿಮ್ಮ ಸಮೀಪದಲ್ಲಿ?
ಎಲ್ಲೇ ಬಿಟ್ಟು ಬಂದವರಿರ್ಲಿ, ಅವರ ಗುಣ ನಡತೆ ಶೀಲ ಸ್ವಭಾವದ ಬಗ್ಗೆ ಈಗ ಎರಡು ಮಾತುಗಳಲ್ಲಿ ನಾನು ಹೇಳಿ ಪೂರೈಸಲಿಕ್ಕಿದ್ದೇನೆ.
ಅವರ ವಿಷಯವಾಗಿ
ಗುಣದಲ್ಲಿ ಅಗುಣ ಗುಣದಲ್ಲಿ ದೊಡ್ಡ ಗುಣ,
ದೊಡ್ಡ
ಗುಣ ರೂಪ ಅಪರೂಪ.
ಅಂತಹ ರೂಪ ಎಲ್ಲಿಯೂ ಇಲ್ಲ.
ರೂಪ ಮಾರ,
ರೂಪ
ರೂಪ ಮಾರ ಅಂದ್ರೆ ಮಾರನ ಹಾಗೆ.
ಅಂತಹ ರೂಪ ಕೇಳಿದ್ದೇನೆ ನಾನು.
ಹೌದೌದು, ಒಳ್ಳೆ ತೂಕದ ಜನವೂ ಹೌದು.
ಅಂದ್ರೆ ಭಾರತದ ಜನವ
ಹಾಗಲ್ಲ, ಅಂದ್ರೆ ಒಳ್ಳೆ ಶಕ್ತಿವಂತರು. ಶಕ್ತಿಯಲ್ಲಿ ಮತ್ತೊಂದು ಮಾತಲ್ಲಿ ಹೇಳುವುದಿದ್ರೆ ಅರಿಸಿಮಿ ಮಾರ್ಕಾಂಡೇಯ.
ಏನ್ ಹೇಳ್ತೀನಿ?
ಅರಿಸಿಮಿ ಅರಿಸಿಮಿರ ಮಾರ್ಕಾಂಡೇಯ.
ಮಾರ್ಕಾಂಡ
ವೈರೇಗದ ಸಿಂಹ ಸ್ವರೂಪ.
ಅಯ್ಯಯ್ಯೋ,
ವೈರೇಗದ ಸಿಂಹ ಸ್ವರೂಪ.
ಹಾ, ಅಲ್ಲ ಎಲ್ಲಿದ್ದಾರೆ ಅವರು? ಅವರನ್ನ ಒಮ್ಮೆ ತೋರಿಸ್ತೀರಾ? ಕಣ್ ತುಂಬಾ ನೋಡ್ತೀನಿ ನಾನು.
ಒಮ್ಮೆ ಬೇಕಾ ಬೇಕಾ?
ಇವರೇ
ಇವರೇ. ಮದ ಮುಖವು ಮದ ಮುಖವು ಚದುರಿ ನಾರೆಂಬುದ ತಿಳಿದೆನೆ ಬಲು ಮುದ ಸಾಲುವುದೂರಿಲ್ಲನು
ಮಾರಿ
ಸರಿಗಳೇ
ನನ್ನನ್ನು ಕಾಣಬೇಕೆಂದು ನೀನು ಬಯಸುತ್ತಾ ಇದ್ದೆ ಎಂಬುದು ಗೆಳೆಯದೊಂದಿಗೆ ಆಡಿದ ಮಾತಿನಿಂದ ಸ್ಪಷ್ಟವಾಯಿತು. ಆದ್ರೆ
ಏನು
ಬಂದಾಗ ಭಯದಿಂದ ಹಿಂದೆ ಸರಿಯುತ್ತಾ ಇದೆಯಲ್ಲ. ಭಯ ಬೇಡ, ಕಾಮುಖರು ಅಲ್ಲ ಮದಮುಖರು ಅಲ್ಲ ನಾವು. ನೀನ್ ಯಾರು, ನಿನ್ ಪರಿಚಯ ತಿಳಿಯಬೇಕೆಂಬ ಆಸೆ.
ನನ್ನ ಪರಿಚಯ ಹೇಳಬೇಕಾ? ಹೇಳಬೇಕಾ ನಿಮಗೆ?
ಹೂವರನ ತನು ಸಿರಿ ಭಾವಕೀಯ ಮನ ಕರೆಯೇ ಶರದಿಂದ ನೋವು ತಾಳುತ ನಿಂದಳಾವನಿತೆ ತನ್ಮಯತೆ ಸಾವರಿಸಿಕೊಳ್ಳುತ್ತ ವಿನಯದಲ್ಲಿ ಬಳಿ ಸಾರುತ್ತ ಹೇಳಬೇಕೆಂಬರಿತನಲ್ಲಿ ಕೂಡಿ ಬಂದ ಸಖಿ ಹೊರಟರೈ ಕಳವಳಿಸಿ ನೃಪ ತನ್ನ ಕಳವಳಿಸಿ ನೃಪ ತನ್ನ ಮಂಗಳವ ಸೇರೆ ಬಳಿಕ
ಓ ಗೆಳೆಯ
ಓ ಮಿತ್ರ
ನಡೆದೇ ಬಿಟ್ಲಲ್ಲ.
ಅಯ್ಯಯ್ಯ
ಏನಿದ್ರು ಒಂದು ಉಪಕಾರ ಆಯ್ತು.
ಏನು?
ಅವಳ ಗೆಳತಿಯರು ಕರೆಯುವುದರಿಂದ ನಮಗೆ ತಿಳಿದಿದ್ದೇನು, ಅವಳ ಹೆಸರು ಬನಶಂಕರಿ ಎಂಬುದು ಮಾತ್ರ ತಿಳಿಯಿತು.
ಅದು ಗೊತ್ತಾಯ್ತು.
ಗೆಳೆಯ ಎಷ್ಟು ಚಂದವಾಗಿ,
ಅಯ್ಯೋ ಅಯ್ಯೋ
ನಿಜವಾಗಿ ಅವಳನ್ನು ಕೈ ಹಿಡಿಯುವ ನಿಮಗೆ ಪುಣ್ಯ ಬೇಕೋ ಪುಣ್ಯ?
ನಿಜಕ್ಕೂ ಅವಳೆಲ್ಲ ಕೈ ತೊಳೆದು ಮುಟ್ಟಬೇಕು.
ಕೆಲವರದ್ದು ಮುಟ್ಟಿದ್ರೆ ಕೈ ತೊಳೆಯಬೇಕು.
ಹೌದೌದು, ನೀನು ಅವಳನ್ನು ನೋಡಿದ್ಯಲ್ಲ, ನಾನು ಅವಳನ್ನು ನೋಡ್ಲಿಕ್ಕೆ ಹೋಗ್ಲೇ ಇಲ್ಲ.
ಮತ್ತೆ ಯಾವ ಕಡೆ ನೋಡ್ತಾ ಇದ್ದೆ?
ನಾನು ಅಲ್ಲಿ ಆಚೆ ಆಚೆ
ಅಂದ್ರೆ
ಸ್ವಲ್ಪ ಎಡಭಾಗದಲ್ಲಿ
ಅವಳ ಒತ್ತಿನಲ್ಲಿ
ಒತ್ತಿನಲ್ಲಿ ಕಮಲ 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 ಕಮಲ
ಆಗ್ಲಿ ಹೋಯ್ತು.
ಅವಳಲ್ಲಿ ಸಿಕ್ಕಿದ್ರೆ ಒಂದು ಕೈ ನೋಡ್ಬೇಕು ಅಂತ ಹೇಳಿದ್ದಾರೆ.
ಏನ್ ಮಾಡೋಣ ಗೆಳೆಯ, ನಮಗಿಬ್ಬರಿಗೂ ಆಸೆ ಆಗಿ. ಆದ್ರೆ ಅವ್ರದ್ದು ಹೆಸರು ಮಾತ್ರ ಗೊತ್ತಾಯ್ತು, ಹೊರತು ಯಾರು ಏನು ಎಂಬುದು ಗೊತ್ತಿಲ್ಲ.
ಒಂದ್ ಕೆಲಸ ಮಾಡುವ, ಒಂದ್ ಕೆಲಸ ಮಾಡುವ.
ಏನು?
ನೀ ನೋಡಿದ್ಯಲ್ಲ ಆ ಹೆಣ್ಣಿನ ಮನೆಗೆ ನೀನ್ ಹೋಗು, ನಾನು ನಮ್ ಕಮಲದ ಮನೆಗೆ
ಹೋಗ್ಬೇಕಿದ್ರೆ ಎಲ್ಲಿಯವರು ಅಂತ ಗೊತ್ತಾಗ್ಬೇಡ್ವೇನು?
ಓಹೋ ಹೌದೌದು
ಗೆಳೆಯ.
ಅಲ್ಲ ಎಲ್ಲಿಯವರು ಅಂತ ಕೇಳ್ತೇನೆ ನಾನೀಗ.
ಕೇಳಿಕ್ಕೆ ಎಲ್ಲಿದ್ದಾರೆ?
ಕಮಲ ಕಮಲ
ಜಾತ್ರೆಯಲ್ಲಿ ಬಹಳ ಜನ ಇದ್ದಾರೆ.
ಪುಣ್ಯಾಕೋ ನಮ್ಮನೆಯವಳ ಕೂತ್ಕರೆದ ನಿನ್ಗೆ ಅನಿಸ್ತಾಳೆ?
ಹಾಗಲ್ವೋ, ಜಾತ್ರೆಯಲ್ಲಿ ಬಹಳ ಸ್ತ್ರೀಯರಿದ್ದಾರೆ. ಕಮಲ ಎನ್ನುವ ಹೆಸರಿನ ಅವಳು ಮತ್ತೊಬ್ಬಳಿದ್ರೆ
ತೊಂದ್ರೆ ಇಲ್ಲ.
ತೊಂದ್ರೆ ಇಲ್ಲ ಅಂತಲ್ಲ, ಮುಗಿದ ಮೇಲೆ ಕೊಡ್ತಾಳೆ ಗೊತ್ತುಂಟ ಗೆಳೆಯ. ದೇವಿ ಸನ್ನಿಧಿಯಲ್ಲಿ ನಮಗೆ ಆಸೆ ಆಯ್ತು, ಯಾವ ದುರಭಿಪ್ರಾಯ ಇದರಲ್ಲಿಲ್ಲ. ನಮ್ಮ ಆಸೆ ಒಳ್ಳೆಯ ಆಸೆಯ, ಆದ್ರಿಂದ ಋಣ ಇದ್ದರೆ ದೇವಿ ನಮ್ಮ ಆಸೆಯನ್ನು ಈಡೇರಿಸಿಯಾಳು.
ನೋಡು ಪಡುತ್ತಿರುವ ಭಗವಂತನನ್ ಕಲ್ಯಾಣ ಅದ್ಭುತ ಗಾತ್ರನಿದ್ದಾನೆ ಎಂದು ಕೊಂಡಾಡಿರುವುದುಂಟು ತಾನೆ. ಶಿಶು ಕಲ್ಯಾಣ, ಲೋಕ ಕಲ್ಯಾಣ, ಕಲ್ಯಾಣ ಅದ್ಭುತ ಗಾತ್ರ, ಈ ಪ್ರಯೋಗಗಳಲ್ಲಿರುವ ಕಲ್ಯಾಣ ಶಬ್ದದಿಂದ ಆ ಶಬ್ದಕ್ಕೆ ಮಂಗಳ ಶುಭ ಎಂಬ ಅರ್ಥ ಇರುವುದನ್ನು ಯಾವ ಜನಮತಿಯಾದರೂ ಅರ್ಥ ಮಾಡಿಕೊಳ್ಳಬಲ್ಲ. ರೂಢಿಯಲ್ಲಿ ಕಲ್ಯಾಣ ಎಂಬ ಶಬ್ದಕ್ಕೆ ಮದುವೆ ಎಂಬ ಅರ್ಥವ್ಯಾಪ್ತಿ ಉಂಟಾದದ್ದಿದ್ರು ಶುಭ ಎನ್ನುವ ಕಾರಣದಿಂದಲೇ ತಾನೆ, ಒಂದು ಶುಭ ಕಾರ್ಯಕ್ರಮ ಎನ್ನುವುದರ ಮೇಲಿಂದಲೇ ತಾನೆ. ಈ ದಿಸೆಯಲ್ಲಿ ನಮ್ಮ ಪಾವನ ನಾಡು ಕಲ್ಯಾಣಪುರ ಎಂದು ಕರೆಯಲ್ಪಡುತ್ತಿರುವುದಿದ್ರೆ ಅದಕ್ಕೆ ಕಾರಣ ಇಲ್ಲಿರುವ ಸಮಸ್ತರು ತಮ್ಮ ಜೀವನದಲ್ಲಿ ಕಲ್ಯಾಣವನ್ನು, ಶುಭ ಪರಂಪರೆಯನ್ನು ಅನುಭವಿಸುತ್ತಿದ್ದಾರೆ.
ವರ್ತಮಾನ ಕಾಲದ ದೊರೆ ಗುಣಸೇನ ನಾಮಕನಾದಂತ ನನ್ನ ದೊರೆತನದಲ್ಲಿ ತಾವು ಧನ್ಯತೆಯನ್ನು ಅನುಭವಿಸುತ್ತಿದ್ದೇವೆ ಎಂಬ ಭಾವನೆ ನನ್ನ ಪ್ರಜಾಜನರದ್ದು. ಓಲಗತ್ತನಾಗಿ ಕುಳಿತಿರುವಂತಹ ಹೊತ್ತಿಗೆ ನನ್ನ ಮಗಳ ಕುರಿತೇ ನನ್ನ ಯೋಚನಾ ಲಹರಿ ಸಾಗುತ್ತಿರುವುದು. ಎಲ್ಲರ ಕಲ್ಯಾಣವನ್ನು ಸಾಧಿಸಿದವನಿದ್ದೇನೆ, ಆದರೆ ಇನ್ನೂ ನನ್ನ ಮಗಳ ಕಲ್ಯಾಣವನ್ನು ಸಾಧಿಸದೇ ಉಳಿದನಲ್ಲ. ಹೆಣ್ಣನ್ನು ಹೆತ್ತರೆ ಸಾಲದು. ವನಮಧ್ಯದಲ್ಲಿರುವಂತಹ ಬನಶಂಕರಿಯಲ್ಲಿ ಹರಕೆಯನ್ನು ಹೊತ್ತು ಪಡೆದಂತ ಅನರ್ಜ ಕನ್ಯಾರತ್ನ ಆ ನನ್ನ ಮಗಳು ಬನಶಂಕರಿ ಎಂದೇ ಹೆಸರನ್ನು ಇರಿಸಿದ್ದೇನೆ. ಆ ಹೆಣ್ಣನ್ನು ಕೈ ಎತ್ತುವ ಸಮರ್ಥನಿಗೆ ಕೊಟ್ಟಲ್ಲಿಗೆ ಈ ಕನ್ಯಾ ಪಿತೃತ್ವದ ಸೆರೆಯಿಂದ ನಾನು ಮುಕ್ತಿಯನ್ನು ಸಾಧಿಸಿದ ಹಾಗೆ ಯಾರಿಗೆ ಕೊಡ್ಲಿ, ಯಾರಿಗೆ ಕೊಡ್ಲಿ, ಅದು ಅವಳೇ ಈಕೆ
ಬರುತ್ತೆ.
ಮಗಳೇ
ಅಪ್ಪ,
ನೀನು ನನ್ನ ಮಗಳಲ್ಲಪ್ಪ, ತಪ್ಪು ತಿಳಿಬೇಡ.
ಅಂದ್ರೆ
ನನ್ನ ಪೂರ್ವ ಸುಕೃತದ ಪ್ರತೀಕ ಅಂದ್ರೆ ಅದು ಅತಿಶಯೋಕ್ತಿ ಏನು ಅಲ್ಲ. ಬನಶಂಕರಿ ದೇವಿಯ ಆರಾಧನೆಯ ಪರಿಣಾಮವಾಗಿ ನಾನು ಹೊಂದಿದ ಆಕೆಯ ಪರಮ ಪ್ರಸಾದ ಸ್ವರೂಪ. ಮಗಳೇ
ಅಪ್ಪ,
ನೀನು ನಕ್ಕರ ಸಾಕು ಮಲ್ಲಿಗೆ ಮಳೆ ಬಿದ್ದ ಹಾಗೆ ನಿನ್ನ ಮುಖಾವಲೋಕನ ಮಾತ್ರದಿಂದಲೇ ನನ್ನ ಸಮಸ್ತ ತಾಪತ್ರಯಗಳು ನಿವಾರಿತವಾದ ಹಾಗೆ ಆ ರೀತಿ ನಿನ್ನನ್ನು ನನ್ನ ಕಣ್ಣಿನ ಪಾಪೆಯೋಪಾದಿಯಲ್ಲಿ ಸ್ಥಾಪಿಟ್ಟಿದ್ದೆ. ಮಗಳೇ
ಏನಪ್ಪ,
ನಲಿ ನಲಿ ದಾಡುತ್ತಾ ಬೆಳೆಯುತ್ತಿದ್ದಂತ ನೀನೀಗ ಪ್ರಾಪ್ತ ವಯಸ್ಕಳಾದಿ ಆಗಿದ್ದೀಯ. ಆ ಸ್ಥಾನ ಮಂಟಪದಲ್ಲಿ ಕುಣಿ ಕುಣಿದಾಡುತ್ತಾ ಬರುತ್ತಿದ್ದವಳು ನೀನು. ಇಂದು ನಿಧಾನಗತಿಯಿಂದ ಬಂದಿರುವಂತಹ ಈ ನಿನ್ನ ಪರಿಯನ್ನು ನೋಡಿದ್ರೆ ನಿನ್ನ ಕುರಿತೇ ಯೋಚಿಸುತ್ತಿರುವಾಗ ನೀನು ಬಂದಿರುವುದನ್ನು ಗಮನಿಸಿದ್ರೆ ಬೇರೇನಲ್ಲ, ಪ್ರಾಪ್ತ ವಯಸ್ಕರಾದಂತ ನಿನಗೆ ಈ ಕಾಲಕ್ಕೆ ಮಾಡಲೇಬೇಕಾದಂತಹ ಒಂದು ಕರ್ತವ್ಯ ಉಂಟಲ್ಲ.
ಯಾವುದು?
ಯೋಗ್ಯ ವರನನ್ನು ಕಂಡು ನಿನ್ನನ್ನು ಕೈ ಎತ್ತಿ ಒಪ್ಪಿಸಿದಲ್ಲಿಯೇ ನನ್ನ ಕನ್ಯಾಪಿತೃತ್ವದ ಒಂದು ಹೊಣೆಗಾರಿಕೆ ಮುಗಿದ ಹಾಗೆ. ಮಗಳೇ, ಆ ಕುರಿತೇ ಯೋಚಿಸುತ್ತಿರುವ ಹೊತ್ತೇ ನೀ ಬಂದೆ. ಬಂದಾಗ ನಾನು ನಿನ್ನಲ್ಲೇ ಕೇಳುವುದು, ಪ್ರಾಪ್ತ ವಯಸ್ಕರಾಗಿದ್ದೀಯ, ಎಳವೆಯವಳು ಅಂತಾರೆ, ಪ್ರಪಂಚಜ್ಞಾನ ವಿರಹಿತರಾದಂತಹ ಆಕೆಗೆ ಹಿರಿಯರು ಮಾಡಿದ್ದೇ ಒಂದು ದಾರಿ. ನೀನು ಹಾಗಲ್ಲ, ಸುಶಿಕ್ಷಿತಳು ಇದ್ದೀಯ, ಸಾಕಷ್ಟು ಪ್ರಪಂಚಜ್ಞಾನವನ್ನು ಬೆಳೆಸಿಕೊಂಡವಳು ಇದ್ದೀಯ, ತನ್ನ ಭವಿತವ್ಯದ ಕುರಿತು ಇದಂಬಿತ್ತಮ್ಮಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳಬಲ್ಲಂತಹ ಸಾಮರ್ಥ್ಯವಂತಳು ಇದ್ದೀಯ. ಆದ್ರಿಂದ ನಿನಗಾಗಿ ಒಂದು ಸ್ವಯಂವರವನ್ನು ಏರ್ಪಡಿಸಿ ಸಮಸ್ತ ಭೂಮಿಪಾಲಕರನ್ನು ಕರೆಸಿ ನಿನ್ನ ಮನವೊಪ್ಪಿದವರನ್ನು ವರಿಸುವ ಸ್ವಾತಂತ್ರ್ಯವನ್ನು ನಿನಗೆ ಕಲ್ಪಿಸೋಣ ಅಂತ ನಾನು ಮನ ಮಾಡಿದ್ದೇನೆ. ಏನಲ್ವ ಮಗಳೇ,
ಕೇಳು
ಅಪ್ಪ. ಮಗಳೇ, ಒರಿದವರನನ್ನು ಒರಿಸುವಂತಹ ಸ್ವಾತಂತ್ರ್ಯವನ್ನು ನನಗೆ ತಾವು ಕೊಟ್ಟಿದ್ದೀರಿ.
ಹೌದು ವಚ್ಚೆ.
ಅವರನ್ನೆಲ್ಲ ಕರೆಸಿಕೊಳ್ಳುವುದು, ಯಾರು ನನಗೆ ಮೆಚ್ಚುಗೆ ಆಗ್ತಾರೋ ಅವರು ಕುತ್ತಿಗೆಗೆ ಮಾಲೆ ಹಾಕುವುದು.
ಅಪ್ಪ,
ಶತ್ರುವಚಿತವಾದಂತಹ ಒಂದು ಪದ್ಧತಿ ತಾನೆ.
ಅವರನ್ನೆಲ್ಲ ಯಾಕೆ ಕರೆಸಿಕೊಳ್ಳಬೇಕು ಅಂದ್ರೆ?
ಅಪ್ಪ,
ನನ್ನ ಅಂತರಂಗದ ಅಭಿಪ್ರಾಯವನ್ನು ಹೇಳಿಕೊಳ್ತೇನೆ, ತಾವು ಸಿಟ್ಟಾಗಬಾರದು.
ಸುಸ್ಪಷ್ಟವಾಗಿ ಹೇಳು ಮಗಳೇ.
ಅಪ್ಪ, ಮೊನ್ನೆ ದಿನ ನಾನು ಬನಶಂಕರಿಯ ದೇಗುಲಕ್ಕೆ ಜಾತ್ರೆಗೆ ಹೋಗಿದ್ದೇನಲ್ಲ.
ನಾನೇ ನಿನ್ನ ಹೋಗುವಿಕೆಗೆ ಸಮ್ಮತಿಸಿದವನಿದ್ದೆ.
ಹೌದು, ಅಲ್ಲಿ ಹೋದಾಗ ಅಪ್ಪ ಕೆಲವು ವಿಷಯಗಳನ್ನು ಕೇಳಿದೆ.
ಏನದು?
ಹೇಮಪುರದ ದೊರೆ ಇದ್ದಾರಲ್ಲ, ಧರ್ಮಪಾಲನ ಮಗ ಸುಧೀರ.
ಹೌದು.
ಅವನು ವಿಷಯವಾಗಿ ಅಪ್ಪ ಜಾತ್ರೆಯಲ್ಲಿ ಸೇರಿದ ಜನ ಎಲ್ಲ ಆಡಿಕೊಳ್ಳುವುದು, ಯಾರ ಬಾಯಲ್ಲಿ ಕೇಳಿದ್ರು ಅವನು ಸುದ್ದಿಯೇ.
ಏನಪ್ಪ ಅಂತ ಕಳಂಕ ಚಾರಿತ್ರಿ ಅವನದ್ದು.
ಅಪ್ಪ ಅಂದ್ರೆ ಇತ್ತೀಚೆಗೆ ಪಟ್ಟಕ್ಕೆ ಬಂದವರಂತೆ. ಪಟ್ಟಕ್ಕೆ ಬಂದರೂ ಸಹ ಗೋಬ್ರಾಹ್ಮಣರನ್ನು ಹೇಗೆ ರಕ್ಷಣೆ ಮಾಡಬೇಕು, ಯಾವ ರೀತಿಯಲ್ಲಿ ಪ್ರಜೆಗಳನ್ನು ನೋಡಿಕೊಳ್ಳಬೇಕು ಎಂಬುದನ್ನೆಲ್ಲ ಆತ ತಿಳಿದವರಂತೆ. ನೀವು ತಿಳಿದಂತೆ ಬೇರೆ ಅವರ ವಿಷಯವಾಗಿ.
ನಾನು ಎಲ್ಲರೂ ಆಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ್ರು ಅಂದಾಗ ಏನೋ ನನ್ನ ಚಾರಿತ್ರದಲ್ಲಿ ಕಳಂಕ
ಉಂಟಾಯಿತು.
ಲೋಕೋತ್ತರವಾದಂತಹ ಕೀರ್ತಿಶಾಲಿ ಇದ್ದಾರೆ.
ಅಪ್ಪ, ಅದನ್ನೆಲ್ಲ ಕೇಳಿದಾಗ ನನ್ನ ಮನಸ್ಸಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಅತೀ ರೂಪವಂತರಂತೆ. ಅಪ್ಪ, ಅದನ್ನೆಲ್ಲ ಕೇಳಿದ ಮೇಲೆ ನನ್ನ ಮನಸ್ಸೇ ಪರಿವರ್ತನೆ ಹೊಂದಿತ್ತು.
ಏನಾಯ್ತು?
ಅಪ್ಪ, ಅವರನ್ನೇ ಮದುವೆ ಆಗಬೇಕು ಎಂಬ ಆಸೆ ನನ್ನ ಮನಸ್ಸಿನಲ್ಲಿ ಹೆಚ್ಚಿದೆ. ಅಪ್ಪ, ನನ್ನವರಿಗೆ ಮದುವೆ ಮಾಡಿ ಕೊಡ್ತೀರಾ? ಯಾರ್ಯಾರನ್ನ ಕರೆಸಿಕೊಳ್ಳುವುದು ಯಾಕಪ್ಪ ಈ ಇಚ್ಛೆ ಸಂಯವರ ಯಾಕೆ? ಅವರಿಗೆ ಮದುವೆ ಮಾಡಿ ಕೊಟ್ಟು ಬಿಡಿ
ಮಗಳ.
ಅಪ್ಪ,
ನಿನ್ನ ಮನೋಗತ ಸಾಧುವಾದದ್ದು, ಆದ್ರೆ ಈ ನಿನ್ನ ಅಭಿಲಾಷೆ ಈಡೇರುವುದು ಎತ್ತರ ಮಟ್ಟಿಗೆ ಸಾಧ್ಯ ಅನ್ನುವ ಶಂಕೆ ನನ್ನನ್ನು ಬಾಧಿಸುತ್ತಿದೆ.
ಅದ್ಯಾಕೆ ಸಾಧ್ಯ ಇಲ್ಲಪ್ಪ?
ಹೇಳಿ ಕೇಳಿ ಎಪ್ಪಚಿತ ಸಾಮಂತ ವ್ರತಕ್ಕೆ ಸೇರಿಸಲ್ಪಡಬಹುದಾದ ವ್ಯಕ್ತಿತ್ವ ನಮ್ಮದು. ಅವನು ಧೀಮಂತ ವರ್ಗದವನು, ಸಾರ್ವಭೌಮನ ನೆಲೆಯಲ್ಲಿ ನಿಲ್ಲಬಲ್ಲಂತಹ ಯೋಗ್ಯತೆಯನ್ನು ಹೊಂದಿದವನು. ಅಂಥ ಸಂಪನ್ನ ನನ್ನಂತಹವನ ಮಗಳಾದ ನಿನ್ನನ್ನು ಸ್ವೀಕರಿಸ್ತಾನೆ ಎನ್ನುವುದರಲ್ಲಿ ಭರವಸೆ ಏನಿದೆ? ನಮ್ಮ ಆಸೆ ಏನೋ ಬಹಳ ದೊಡ್ಡದು. ಆಸೆ ಅಗ್ನಿ ಅಹಿ ಯಾವಾಗಲೂ ಮೇಲ್ಮುಖವಾಗಿಯೇ ಇರುವುದು ನೋಡು. ಅದನ್ನ ಲೋಕವನ್ನು ಮೀರಿ ಆಸೆ ತನ್ನ ವ್ಯಾಪ್ತಿಯನ್ನು ಹಮ್ಮಿಕೊಂಡಿರುತ್ತದೆ. ನಮ್ಮ ಆಸೂತ್ರಗಳೆಲ್ಲ ಈಡೇರ್ತಾವೆ ಎನ್ನುವುದಕ್ಕೆ ಏನು ಭರವಸೆ ಇದೆ ಹೇಳು?
ಜನಕ, ನನ್ನವರಿಗೆ ಮದುವೆ ಮಾಡಿಕೊಡುವ ವಿಷಯದಲ್ಲಿ ನಿಮಗೂ ಒಪ್ಪಿಗೆ ಉಂಟು?
ನಮಗೂ ಆಸೆ ತಾನೆ ದೊಡ್ಡ ಮನೆಗೆ ಸೇರಬೇಕು.
ಆಸೆ ನಿಮಗಿದ್ರೆ ಈಗ ಯಾಕೆ ಮಾಡಬಾರದಪ್ಪ?
ಹೇಗೆ ಮಾಡುವುದು?
ಈಗಿಂದೀಗಲೇ ಒಂದು ಲೇಖನ ಬರೆದು ದೂತರ ಮುಖೇನ ಕೊಟ್ಟು ಕಳುಹಿ ಕೊಡಿ, ಅವರ ಅಭಿಪ್ರಾಯ ಗೊತ್ತಾಗ್ತದೆ ನಮಗೆ. ಹೇಗೆ
ನೋಡೋಣ.
ಆದಷ್ಟು ಬೇಗ ಲೇಖನ ಬರೆದು ಕಳುಹಿ ಕೊಡಿ ಅಪ್ಪ.
ಕರ್ತವ್ಯದ ನೆಲೆಯಿಂದ ಇದು ಸಾಧುವಾದಂತಹ ಮಾರ್ಗ ಮಗಳೇ.
ಅಪ್ಪ
ನಿಶ್ಚಿಂತರಾಗಿ ಪ್ರಯತ್ನ ಮಾಡ್ತೇನೆ ಅಂತ ಪ್ರಕಟಿಸಿ. ಚಾರಕ ಈಗ ಬಾರಪ್ಪ, ಆದಷ್ಟು ಶೀಘ್ರ ಹೇಮಪುರದ ಅರಸನಿಗೆ ಇದು ನಾನು ಬರೆದಿರುವಂತಹ ಈ ಪತ್ರವನ್ನು ಕೊಟ್ಟು ಬಾ.
ಬದುಕಿನಲ್ಲಿ ನಾನು ಮದುವೆ ಆಗುವುದಿದ್ದರೆ ಅವಳನ್ನೇ ಎಂದು ನಿರ್ಧರಿಸಿ ಬಿಟ್ಟಿದ್ದೇನೆ.
ಆದರೆ ಗುರುಸೇನ ತನ್ನ ಮಗಳನ್ನು ಮದುವೆಯಾಗಬೇಕು ಕೇಳಿಕೊಂಡಿದ್ದಾನೆ. ಎಷ್ಟೆಂದರೂ ಗುಣಸೇನ ಮಾನವಂತ, ಅವನ ಆಸೆಯನ್ನು ಅಲ್ಲಗಳೆಯುವುದು ಸರಿಯಲ್ಲ. ಅದಕ್ಕಾಗಿ ಅವನಿಗೆ ಒಂದು ಲೇಖನ ಬರೆಯುತ್ತೇನೆ. ಈಗಾಗಲೇ ನಾನು ಒಂದು ಹೆಣ್ಣನ್ನು ಮದುವೆಯಾಗಬೇಕು ಮನಸ್ಸಿನಲ್ಲಿ ನಿಶ್ಚಯಿಸಿದ್ದೇನೆ. ಆದ್ದರಿಂದ ನಿನ್ನ ಮಗಳನ್ನು ನಾನು ಮದುವೆಯಾಗುವುದು ಸಾಧ್ಯ ಇಲ್ಲ. ನಿನ್ನ ಒಪ್ಪಿಗೆ ಇದ್ದರೆ ನನ್ನ ತಮ್ಮನಿಗೆ ತಂದುಕೊಳ್ಳುತ್ತೇನೆ, ಬರೆದು ಕಳಿಸಿ ಬಿಡುತ್ತೇನೆ ನೋಡೋಣ.
ಈಗಾಗಬಹುದೇ ಬೇಡು
ಮಾಡೋಣ ಹೇಳು,
ಹೀಗಾಗಬಹುದೇ ಬೇಡು ವಾಲ್ಮೆಯ ಕೇಳು, ಹೀಗಾಗಬಹುದೇ ಬೇಡು ನಾಗವೇಣಿಯದ ಒಳ ಅನುರಾಗ ಪಡೆದಿರಂತೆ, ನಾಗವೇಣಿಯದ ಒಳ ಅನುರಾಗ ಪಡೆದಿರಂತೆ, ಮದುವೆಯ ನಾಯಿ ನಮ್ಮೈ ಕೊಡುವಿರಾದರೆ ಸಾಗಿಸುವೆ ಎಂದೆಂತ ಬರೆದಿಯೋ. ಹೀಗಾಗಬಹುದೇ ಬೇಡು
ಮಗಳೇ ಬನಶಂಕರಿ.
ಏನಪ್ಪ ಲೇಖನ ಬರೆದ್ರ?
ನಿನ್ನ ಆಶೋತ್ತರ ಈಡೇರುವಲ್ಲಿ ಪ್ರಯತ್ನಶೀಲನಾಗೋಣ ಅಂತ ನನ್ನ ಮಗಳನ್ನು ನಿನಗೆ ಕೊಡಬೇಕು ಅಂತ ಮನಸ್ಸು ಮಾಡಿದ್ದೇವೆ, ಏನಂತೀರಿ ಅಂತೇಳಿ ಪತ್ರ ಬರೆದು ಕಳುಹಿಸಿದೆ. ಆ ಪತ್ರಕ್ಕೆ ಬಂದ ಉತ್ತರವನ್ನು ಕಂಡಾಗ
ಈಗಾಗಬಹುದೇ
ಅಂತ ನಾನು ವಿಚಾರಿಸುತ್ತಿರುವುದು.
ಏನುತ್ತರ
ಯಾವ ಕೀಲೋ ಚೆಲ್ಲುವೆ. ಆ ಸುಧೀರ ನಮ್ಮವನ ಮನಸ್ಸನ್ನು ಈಗಾಗಲೇ ಸೂರೆಗೊಂಡವಳಿದ್ದಾಳಂತ, ಹಾಗಾಗಿ ನನ್ನ ಮಗಳನ್ನು ಮದುವೆ ಆಗುವುದಕ್ಕೆ ಸಿದ್ಧನಿಲ್ಲವಂತೆ.
ಆದ್ರೆ
ಹೆಣ್ಣನ್ನು ಹೆತ್ತವನ ಸಂಕಟವನ್ನು ಅರಿತಂತ ತಾನು ನನ್ನ ಮಗಳನ್ನು ತನ್ನ ತಮ್ಮನಪ್ಪನಿಗೆ ತಂದುಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ ಅಂತ ಪತ್ರಕ್ಕೆ ಉತ್ತರವನ್ನು ಕೊಟ್ಟಿದ್ದಾನೆ ಆ ಸುಧೀರ ಮಹಾರಾಜ. ಏನು ಮಾಡೋಣ ಹೇಳು, ಏನು ಮಾಡೋಣ ಹೇಳು.
ಏನಪ್ಪ ಅವರು ನನ್ನನ್ನು ಮದುವೆ ಆಗುವುದಿಲ್ಲ ತಮ್ಮನಿಗೆ. ಅಪ್ಪ ಇದು ಎಷ್ಟೊಂದು ಕ್ರೂರಿಯಾಗಿ ಬಿಟ್ಟು ಹೇಳಿ, ಏನೆಲ್ಲ ಆಸೆಯನ್ನು ಕಟ್ಟಿಕೊಂಡಿದ್ದೆ, ನನ್ನ ಆಸೆ ಎಲ್ಲ ಬರಡಾಗಿ ಹೋಯ್ತು.
ಏನ್ ಮಾಡೋಣ
ಅಪ್ಪ, ಇಲ್ಲಿಗೂ ಪ್ರಯತ್ನ ಬಿಡಬಾರದು.
ಕೆಲ ಇನ್ನೊಂದು ಪ್ರಯತ್ನಗಳು ಇದ್ದಿದೆ.
ನೀವು ಒಂದು ಲೇಖನ ಬರೆದಿದ್ದೀರಲ್ಲ, ಇನ್ನೊಂದು ಲೇಖನ ಬರೆಯಿರಿ.
ಏನು ಯಾಕೆ
ಇನ್ನೊಂದು ಲೇಖನ ಬರೆಯುವುದು? ಅಪ್ಪ ಮದುವೆ ಒಪ್ಪಿ ಬಂದ್ರೆ ಆಯ್ತಲ್ಲ, ಅದಲ್ಲದೆ ಇದ್ರೆ ಯುದ್ಧಕ್ಕಾದ್ರೂ ಆದೀತು. ಒಮ್ಮೆ ಅವರನ್ನು ನಮ್ಮ ಈ ಊರಿಗೆ ಕರೆಸಿಕೊಳ್ಳಬೇಕು. ಅವ್ರು ಇಲ್ಲಿ ಬಂದದ್ದೆ ಆದ್ರೆ ಅವರಲ್ಲಿ ನಾನು ಒಂದೆರಡು ಪ್ರಶ್ನೆ ಕೇಳಲಿಕ್ಕಿದ್ದೇನೆ. ಅಪ್ಪ ಕರೆಸಿಕೊಳ್ಳುವ ಹೊಣೆಗಾರಿಕೆ ನಿಮ್ಮದ್ದು, ಮದುವೆ ಆಗುವ ಹೊಣೆಗಾರಿಕೆ ನನ್ನದ್ದು. ಹೇಗೆ ಒಮ್ಮೆ ನೀವು ಇಲ್ಲಿ ಬರಮಾಡಿಕೊಳ್ಳಬೇಕು, ಹೇಗಾದ್ರೂ ಆದೀತು.
ಇಷ್ಟು ಆಗ್ರಹದಿಂದ ಹೇಳಿಕೊಳ್ಳುವಲ್ಲಿ ಏನೋ ಒಂದು ಶಂಕೆ ಮೂಡ್ತಾ ಉಂಟು.
ಏನಪ್ಪ?
ಬಹುಶಃ ಆ ಸುಧೀರನು ನಿಮ್ಗೆಲ್ಲೋ ಈ ಹಿಂದೆ ಕಾಣ ಸಿಕ್ಕಿದ್ರು ಇರಬಹುದೋ.
ಅದಿಲ್ಲಪ್ಪ ಅದಿಲ್ಲ, ಸಾಕ್ಷಿ ಬರುತ್ತಾವು. ಅಪ್ಪ ಲೇಖನ ಬರೆಯಿರಿ.
ಒಟ್ಟಿನಲ್ಲಿ ಆ ಸುಧೀರ ಮಹಾರಾಜ
ಒಮ್ಮೆ ಇಲ್ಲಿ ಬರಬೇಕು,
ನಿನ್ನನ್ನು ಕಣ್ಣಾರೆ ಕಾಣುವ ಹಾಗಾಗಬೇಕು. ಅಷ್ಟಾದ್ರೆ ಖಂಡಿತವಾಗಿಯೂ ಆತನು ನಿನ್ನನ್ನು ಮದುವೆ ಆದನು ಎನ್ನುವುದನ್ನು ನಿನ್ನಲ್ಲಿ ಮೂಡುತ್ತಿರುವ ಭರವಸೆ ಅಷ್ಟೇ ತಾನೆ. ಬಿಡು, ಹಾಗಾದ್ರೆ ಅದಕ್ಕೆ ಸಮುಚಿತವಾದ ರೀತಿಯಲ್ಲೇ ಪತ್ರ ಬರೆದು ಕಳಿಸ್ತೇನೆ, ನಿಶ್ಚಿತರಾಗಿ.
ಆದಿತಪ್ಪ.
ಮತಿಯುತರು ನೀವೆಂದು ಅತಿಶಯದ ಗೌರವದಿ ಸುತಯ ನೀಲು ಬಯಸ ಹಿತವಾಗದಿರೆ ನಿಮಗೆ ವ್ಯಥ ಇಲ್ಲಾದರೆ ಕದದಿಂದ ತಮ್ಮನಿಗೆ ಕೇಳು ಇದು ಹೊಣೆಗೇಡಿಯೋ. ಮತವೆಂದು ತೋಕುದಲ್ಲದೆ ನಿಮ್ಮ ತಮ್ಮನ ಕದಿರಿಲಿಯದವರಿಲ್ಲ ರಣ ಹೇಳಿ ವಾಚಾಳಿ ಮತಿಹೀನ ನಾಥನಿಗೆ ಸರ್ವತ ಎನ್ನ ಸುಕುಮಾರಿಯು ಏನಿಯವು.
ಹೋಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಅಮ್ಮ ತಾಯಿಯಲ್ಲಿ ಪ್ರತಿಜ್ಞೆ ಮಾಡಿದ್ದೇನೆ, ಯಾವ ಗುಣಸೇನು ನನ್ನ ತಮ್ಮನನ್ನ ನಿಂದಿಸಿದನು ಅಂತ ಗುಣಸೇನನ ಮಗಳನ್ನ ತಾಯಿಯ ಪಾದಧಾರಣೆಯಾಗಿ ನಿನಗೆ ಮದುವೆ ಮಾಡಿಸುತ್ತೇನೆ ಎಂದು.
ನಿಜ?
ಆದ್ರೆ ಒಂದು ಮಾತು,
ಏನು
ಪ್ರತಿಜ್ಞೆ ಮಾಡಿದ್ದಾಗಿರಲ್ಲ, ತಳ ಮಾಡುವುದಲ್ಲ, ನೇರವಾಗಿ
ಹೊಂದಿದವನಾಗಿ ತಮ್ಮಲ್ಲಿ ಆ ಕುರಿತು ವಿನಂತಿ ಪತ್ರವನ್ನು ಕಳುಹಿಸಿದ್ದು. ನನ್ನ ಮಗಳನ್ನು ನೀವು ಒಪ್ಪದಿದ್ರೆ ಕಲ್ಲು ಕಟ್ಟಿ ಹೊರೆ ಹಾಕುತ್ತೇನೆ. ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನುವುದಕ್ಕೆ ನಿಮ್ಮ ಸಲಹೆ ಸೂಚನೆ ಬೇಕಂತಿಲ್ಲ. ಆದ್ರಿಂದ ಆ ಕುರಿತಾಗಿ ನಾನು ವ್ಯಗ್ರಮನಸ್ಕರಾಗಿ ವೃದ್ಧರಾಗಿ ಪತ್ರವನ್ನು ಬರಲಿ. ಅದಕ್ಕೆ ಇವತ್ತು ಇಲ್ಲೇ ತನಕ ಬಂದಿದ್ದೀರಲ್ಲ, ಬಂದಂತೆ ಹಿಂದಕ್ಕೆ ಹೋಗುತ್ತೀರಾ? ಅಲ್ಲ, ಕಲ್ಯಾಣಪುರದ ಒಡೆಯನ ಕೈಯ ರುಚಿ ಏನು ತಂದೋರ್ತೀರ?
ನನ್ನ ನಿರ್ದೇಶನ ಅಲ್ಲ, ನಿನಗೆ ಅಭಿಪ್ರಾಯವನ್ನು ಸೂಚಿಸಿದ್ದು. ಕೈ ರುಚಿಯ? ನನಗೇನು ಕೈ ಇಲ್ಲ ಅಂತ
ಮಾಡಿದ್ಯಾನೆ ನಿನ್ನಯ ಮಾತಿ ನನ್ನವಿ ಕೊಡುವೆ ಗುಣದಿರು ಬಳಿಕೆಯೊಂದಿದೆ ಕುವರಿ ನಿನ್ನೊಡನೆ
ಅಯ್ಯ. ನಿನ್ನ ಕೈ ಮೇಲಾದದ್ದು ಸತ್ಯ.
ಒಪ್ಪಿದೆಯಾ?
ಒಪ್ಪಿದೆ. ಆದ್ರೆ ನಿನ್ನ ಸಾಮರ್ಥ್ಯಕ್ಕೆ ನಾ ಸೋತೆ. ನೀನು ಹೇಳಿದಂತೆ ನನ್ನ ಮಗಳನ್ನು ತನ್ನ ತಮ್ಮನಿಗೆ ಮದುವೆ ಮಾಡಿಸ್ತೇನೆ ಅಂತ ಹೇಳಿದೆಯಲ್ಲ. ಇನ್ನು ನಿನ್ನ ಸರ್ವತಂತ್ರ ಸ್ವಾತಂತ್ರ್ಯ ಸಾಮರ್ಥ್ಯದಿಂದ ನೀನು ಸಾಧಿಸಿಕೊಂಡವನು ಒಂದು ಭಿನ್ನ. ಕೊಟ್ಟಿಗೆಯಲ್ಲಿ ಕಟ್ಟಲ್ಪಟ್ಟಂತ ದನವನ್ನೋ ಎಮ್ಮೆಯನ್ನೋ ಪರಭಾರೆ ಮಾಡಬೇಕಾದ್ರೆ ಆ ದನ ಎಮ್ಮೆಯನ್ನು ವಿಚಾರಿಸುವ ಕ್ರಮ ಇಲ್ಲ. ನನ್ನ ಮಗಳು ಎಕ್ಕಚ್ಚಿತ ಪ್ರಾಣಿ ಅಲ್ಲವಲ್ಲ, ಒಬ್ಬಳು ಸುಶಿಕ್ಷಿತೆ, ಸತ್ಕುಲ ಪ್ರಸೂತೆ. ಅಂಥ ನನ್ನ ಪುತ್ರಿ ನಿನ್ನಲ್ಲೆರಡು ಮಾತನಾಡಬೇಕು ಅಂತ ಬಯಸಿದ್ದಾಳೆ. ಹೌದಯ್ಯ, ಮೊದಲೇ ನಿನ್ನನ್ನು ಬಯಸಿದ್ದಂತ ಆ ನನ್ನ ಮಗಳು ಈಗ ನಿನ್ನಲ್ಲಿ ಎರಡು ಮಾತನಾಡಬೇಕು ಅಂತ ಬಯಸಿದ್ದಾಳೆ. ಅವಳಿಗೆ ಎರಡು ಮಾತನಾಡುವುದಕ್ಕೆ ಅವಕಾಶವನ್ನು ನೀನು ಕಲ್ಪಿಸಿ ಕೊಡ್ತೀನಿ ಅಂತ ಅಷ್ಟು ಮಟ್ಟಿಗೆ ನಿನ್ನ ಔದಾರ್ಯವನ್ನು ನಾನು ಬಯಸ್ತೇನೆ. ಮಗಳೇ, ಅದು ಆ ಕಡೆಯಲ್ಲಿ ನೋಡು.
ಕಡು ಪರಾಕ್ರಮಿ ಎಂಬ ವಾರ್ತೆಯ ಕೇಳಿ ಕಡು ಪರಾಕ್ರಮಿ ಎಂಬ ವಾರ್ತೆಯ ಕೇಳಿ ಕೈ ಬಿಡಿಯಬೇಕೆಂದಿರಲು ಒಡಬಡದಿದೆ ನಮ್ಮ ಯಾವ ಶವ ಕಂಡು ಒಡಬಡದಿದೆ ಎಮ್ಮ ಯಾವ ದೋಷವ ಕಂಡು ಸಿನುಗ ತಾಳಿರಿ ನೀವು
ಗುಣಸೇನ ಇವಳು ನಿನ್ನ ಮಗಳ ಯಾಕೆಂದ್ರೆ ಬಟ್ಟೆ ಮುಸುಕು ಹಾಕಿದ್ದಾಳೆ
ಹೌದು
ಇದ್ಯಾಕೋ
ಲಜ್ಜೆ ಎನ್ನುವಂತಹದ್ದು ಹೆಣ್ಣು ಮಕ್ಕಳಿಗೆ ಸಹಜವಾದಂತಹ ಒಂದು ಗುಣ ಕಾಣೆ
ಈಗ
ಕೇವಲ ಪರಕೀಯನ್ನು ನಿಸಿಕೊಂಡ ನಿನ್ನ ಸಮ್ಮುಖದಲ್ಲಿ ಮೋದ ಎಂದು ತೋರಿಕೊಂಡು ಬಂದವಳಾದ್ರೆ ಎಲ್ಲಿ ನಾಚಿಕೆ ಗೆಟ್ಟವಳು ಎಂಬ ಹೆಸರು ಕಲ್ಪಿತವಾದಿತೋ ಎನ್ನುವ ಆಶಂಕೆ
ಆಗಿದೆ ಪ್ರಶ್ನೆ ಕೇಳುವುದು ಕೇಳು
ಕೇಳಬಹುದಲ್ಲ ದೊರೆಗಳೇ ನಿಮ್ಮ ಕೀರ್ತಿಯನ್ನು ವಾರ್ತೆಯ ಮುಖೇನ ಕೇಳಿ ತಿಳಿದು ನಿಮ್ಮನ್ನೇ ಸೇರಬೇಕು ಅಂತ ನಾನು ಅದೆಷ್ಟು ಆಸೆ ಪಟ್ಟೆ ನನ್ನ ಆಸೆ ಎಲ್ಲ ಭಂಗಿಯಾಗಿ ಹೋಯ್ತಲ್ಲ ಯಾಕೆ ನನ್ನನ್ನು ತಿರಸ್ಕರಿಸಿದ್ದು ನನ್ನಲ್ಲಿ ತಾವು ಯಾವ ದೋಷವನ್ನು ಕಂಡಿದ್ದೀರಿ ಹೇಳಬಾರದೆ
ಓಹೋ
ದೋಷ ನಿಮ್ಮೊಳಗಿದೆ ಎನ್ನ ನಿನ್ನ ಆಶಿಸುತ್ತೀತೇನೋ ದೋಷ ನಿಮ್ಮೊಳಗಿದೆ ಎನ್ನ ನಿನ್ನ ಆಶಿಸುತ್ತೀತೆ
ರಾಜಕುಮಾರಿ
ದೊರೆಗಳೇ
ಒಬ್ಬರ ದೋಷವನ್ನು ಕಂಡು ನಿಂದಿಸಿ ಅವರ ಮನಸ್ಸನ್ನು ನೋಯಿಸುವ ಗುಣ ನಮಗಿಲ್ಲ ಅದರಲ್ಲಿಯೂ ನಿನ್ನಲ್ಲಿ ದೋಷವನ್ನೇ ಕಾಣಲಿಲ್ಲ ನೀನೊಬ್ಬಳು ದೋಷಯುಕ್ತಿಯಾದ್ರಿ ಯಾವುದೋ ಒಂದು ಕೆಟ್ಟ ಹೆಣ್ಣಾದ್ರಿ ಅಂತವಳನ್ನ ನನ್ನ ತಮ್ಮನಿಗೆ ತಂದು ಅವನ ಬದುಕನ್ನು ಹಾಳೆ ಮಾಡಿಕೊಳ್ಳುವುದಕ್ಕೆ ನಾನು ಬಯಸುವುದಿಲ್ಲ ನಿನ್ನಲ್ಲಿ ದೋಷ ಕಂಡು ಬೇಡ ಎಂದದ್ದಲ್ಲ
ಮತ್ತೆ
ಈಗಾಗಲೇ ನಾನು ಅವಳು ಕನ್ನೆಯನ್ನ ಕಂಡಿದ್ದೇನೆ
ಓಹೋ
ಅವಳ ಹೆಸರು ಬನಶಂಕರಿ ಎಂಬುದು ನನ್ನ ಹೃದಯ ಮಂದಿರದಲ್ಲಿ ಅವಳ ಚಿತ್ರ ಕಡೆದು ನಿಂತಿರಿ ಅದಕ್ಕಾಗಿ ನಾನು ಮದುವೆ ಆಗುವುದಿದ್ರೆ ಅವಳನ್ನೇ
ಯಾರು ಬನಶಂಕರಿಯನ್ನು ನೀವು ಕಂಡು ಮೆಚ್ಚಿಕೊಂಡದ್ದು
ಕೆಟ್ಟು ಹೋಯಿತು ಹೆಚ್ಚೇನು ನನ್ನ ಆಸೆಯೂ ಹಾಳಾಯಿತು
ಅಂದ್ರೆ
ಹೊರುವಾಗ ತಾಯಿಯಲ್ಲಿ ನಿನ್ನ ತಂದೆಯ ಲೇಖನವನ್ನು ನೋಡಿ ಕ್ರೋಧಗೊಂಡ ನಾನು ಪ್ರತಿಜ್ಞೆ ಮಾಡಿದೆ.
ಏನು?
ತಾಯಿಯ ಪಾದನಾಡೆಯಾಗಿ ಗುಣಸೇನ ಮಗಳನ್ನ ತಮ್ಮನಿಗೆ ಮದುವೆ ಮಾಡಿಸುತ್ತೇನೆ. ಇನ್ನು ಮುಸುಕಿನಲ್ಲಿರುವ ನೀನೇ ಬನಶಂಕರಿ ಎಂಬುದನ್ನು ತಿಳಿಯದೆ ಶ್ರೀದೇವಿ ಬನಶಂಕರಿಯ ಪಾದನಾಡೆ ಬನಶಂಕರಿಯನ್ನು ಮದುವೆಯಾಗುತ್ತೇನೆ ಎಂದು ಪ್ರತಿಜ್ಞೆ ಮಾಡಿಬಿಟ್ಟೆ. ಎರಡು ಆಣೆ ಮಾಡಿದ್ದೇನೆ, ಮುಂದೇನು ಎನ್ನುವುದು ಗೊತ್ತಾಗುವುದಿಲ್ಲ.
ಅಪ್ಪ, ಇವರೀಗ ಎರಡು ಆಣೆ ಮಾಡಿಕೊಂಡಿದ್ದಾರೆ, ಅದರಿಂದ ಪಾರಾಗೂಡಿ ಹಾಗೆ ಅಂತ ಅವರಿಗೆ ಗೊತ್ತಿಲ್ಲ.
ನಾನು ಆ ಸುಧೀರ ಮಹಾರಾಜನ ಮುಖ ಯಾಕೆ ವಿವರ್ಣವಾಯಿತು ಅಂತ ಆಲೋಚನೆ ಮಾಡುವುದು.
ನೋಡಿ,
ಈಗ ವಿಷಯ ತಿಳಿಯಿತು. ಬನಶಂಕರಿಯಲ್ಲಿ ಮೋಹಗೊಂಡವರವರು ಈಗ ಬನಶಂಕರಿಯನ್ನು ವಿವಾಹವಾಗುವುದಕ್ಕೆ ತಾಯಿಯಲ್ಲಿ ಆಡಿದಂತ ಪ್ರತಿಜ್ಞಾವಾಕ್ಯ. ಮಹಾರಾಜ ಸುಧೀರರೇ,
ಗುಣಸೀನ,
ತಮ್ಮದ್ದಾದಂತಹ ಈ ಸಮಸ್ಯೆಯನ್ನು ನಾನು ಬಗೆಹರಿಸಿಕೊಡಬಲ್ಲೆ.
ಎಂತ?
ಬನಶಂಕರಿ ನನ್ನ ಜ್ಯೇಷ್ಠ ಪುತ್ರಿ, ಆಕೆ ಪ್ರಾಪ್ತ ವಯಸ್ಕಳು. ಅವರ ಕಲ್ಯಾಣವಾಗದೆ ಮತ್ತೆ ಉಳಿದವರ ಕಲ್ಯಾಣವನ್ನು ಸಾಧಿಸುವುದಕ್ಕೆ ಎಂದಾದರೂ ಸಾಧ್ಯವೇ? ಯಾಕಂದ್ರೆ ಈ ಮಾತನ್ನು, ಅವಳೊಬ್ಬಳೇ ನನಗೆ ಮಗಳಲ್ಲ,
ಮತ್ತೆ
ಜ್ಯೇಷ್ಠ ಪುತ್ರಿ ಅನ್ಬೇಕಾದ್ರೆ ಕನಿಷ್ಠ ಮತ್ತೊಬ್ಬಳು ಬೇಕಾಗಬೇಡ. ನನಗೆ ಮತ್ತೊಬ್ಬಳು ಮಗಳು ಇದ್ದಾಳೆ, ಬನಶಂಕರಿ ಎಂದು ತಾನು ಮದುವೆ ಆಗುತ್ತೇನೆ ಅಂತ ಹೇಳಿದ ತಾವು
ಶ್ರೀದೇವಿ ಬನಶಂಕರಿಯ ಪಾದನ
ಗುಣಸೇನನ ಮಗಳನ್ನು ತಮ್ಮನಿಗೆ ತಂದುಕೊಳ್ತೇನೆ ಎಂದದ್ದೇ ಹೊರತು ಗುಣಸೇನನ ಮಗಳೇ ಬನಶಂಕರಿ ಇದ್ದಾಳೆ ಎನ್ನುವ ಸತ್ಯ ವಿಚಾರವನ್ನು ತಿಳಿದವರಲ್ಲವಲ್ಲ.
ನೀವು ಲೇಖನದಲ್ಲಿ ಬರೆಯಲಿಲ್ಲ,
ಈಗ ತಿಳಿದದ್ದು ಅಂದಾಗ ತಮ್ಮ ಮಾತು ಸುಳ್ಳಾಗಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಎರಡನೇ ಮಗಳು ಪ್ರಭಾವಳಿ, ನಾಲ್ಕು ದಿನ ತಡೆದ್ರೆ ಸಾಕು ಪ್ರಾಪ್ತ ವಯಸ್ಕಳಾಗ್ತಾಳೆ. ಅವಳನ್ನು ನಿಮ್ಮ ತಮ್ಮನಿಗೆ ತಂದುಕೊಳ್ಳುವುದರ ದ್ವಾರ ನಿಮ್ಮ ನಾಲಿಗೆಯನ್ನು ಉಳಿಸಿಕೊಳ್ಳಬಹುದಾಗಿದೆ.
ಅಂತೂ ಈ ಕಷ್ಟವನ್ನು ಪರಿಹರಿಸಿ ಮಂಗಲವನ್ನು ಉಂಟು ಮಾಡಿದ ಆ ಶ್ರೀದೇವಿಯನ್ನು